ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಬ್ರೆಜಿಲಿಯಾದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾಸಿಲ್ವಾ ನಿಯೋಗ ಮಟ್ಟದ ಮಾತುಕತೆ, ಪರಸ್ಪರ ಹಿತಾಸಕ್ತಿ ವಿಚಾರ ವಿನಿಮಯ ನಿರೀಕ್ಷೆ. ಪ್ರಧಾನಮಂತ್ರಿ ಜನ್ಧನ್ ನಿಷ್ಕ್ರಿಯ ಖಾತೆಗಳನ್ನು ಮುಚ್ಚುವಂತೆ ಬ್ಯಾಂಕ್ಗಳಿಗೆ ಯಾವುದೇ ನಿರ್ದೇಶನ ನೀಡಿಲ್ಲ, ಹಣಕಾಸು ಸಚಿವಾಲಯ ಸ್ಪಷ್ಟನೆ. 2026 ಸಾಲಿನ ಹಜ್ ಯಾತ್ರೆಗೆ ಇಂದಿನಿಂದ ಅರ್ಜಿ ಸ್ವೀಕಾರ, ಸುಗಮ ಅರ್ಜಿ ಸಲ್ಲಿಕೆಗೆ ಹಜ್ ಸುವಿಧಾ ಮೊಬೈಲ್ ಆಪ್. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ನೂತನ ಕಲಾಸೇತು ಭಾಷಾ ತಂತ್ರಜ್ಞಾನ ಬಿಡುಗಡೆ. ವಾರ್ತೆಗಳ ವಿವರ: 5 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಬ್ರೆಜಿಲ್ ರಾಜಧಾನಿ ಬ್ರೆಜಿಲಿಯಾಗೆ ತಲುಪಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಮಿಲಿಟರಿ ಗೌರವದೊಂದಿಗೆ ಸಾಂಪ್ರದಾಯಿಕ ಸ್ವಾಗತ ಕೋರಲಾಯಿತು. ಈ ವೇಳೆ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾಸಿಲ್ವಾ ಹಾಗೂ ಅವರ ಪತ್ನಿ ಉಪಸ್ಥಿತರಿದ್ದರು. ತಮ್ಮ ಪ್ರವಾಸದ ಭಾಗವಾಗಿ ಪ್ರಧಾನಿ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾಸಿಲ್ವಾ ಅವರೊಂದಿಗೆ ಉಭಯ ರಾಷ್ಟ್ರಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆ ಬಲಪಡಿಸುವ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಬ್ರೆಜಿಲ್ ಅಧ್ಯಕ್ಷರು ಔತಣಕೂಟ ಏರ್ಪಡಿಸಲಿದ್ದಾರೆ. ಪ್ರಧಾನಿಯವರ ಬ್ರೆಜಿಲ್ ಪ್ರವಾಸದ ಕುರಿತು ಬ್ರೆಜಿಲಿಯಾದಲ್ಲಿರುವ ನಮ್ಮ ಬಾತ್ಮೀದಾರರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
ಬ್ರಿಕ್ಸ್ ಶೃಂಗಸಭೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರೆಜಿಲ್ ರಾಜಧಾನಿ ಬ್ರೆಜಿಲಿಯಾ ತಲುಪಿದ್ದಾರೆ. ಸ್ಥಳೀಯ ಸಮಯದ ಅನುಸಾರ ಅವರು ನಿನ್ನೆ ಸಂಜೆ ಬಂದು ಇಳಿದಾಗ ಬ್ರೆಜಿಲ್ ರಕ್ಷಾ ಸಚಿವರಾದ ಜೋಸ್ ಮುಸಿಯೋ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಹೋಟೆಲ್ನಲ್ಲಿ ಬ್ರೆಜಿಲ್ ಹಾಗೂ ಭಾರತದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರನ್ನು ಸ್ವಾಗತಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರೆಜಿಲ್ ರಾಷ್ಟ್ರಪತಿ ಲೂಲಾ ಡಿ ಸಿಲ್ವಾ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಪ್ರಧಾನಮಂತ್ರಿ ಬ್ರೆಜಿಲ್ಗೆ ಸ್ಟೇಟ್ ವಿಸಿಟ್ ನೀಡುತ್ತಿರುವುದು 57 ವರ್ಷಗಳ ನಂತರ ನಡೆಯುತ್ತಿದೆ. ಇಬ್ಬರು ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಂತರ ಡೆಲಿಗೇಷನ್ ಸ್ತರದ ಮಾತುಕತೆ ನಡೆಯಲಿದೆ. ಅಂತಿಮವಾಗಿ ಎರಡು ರಾಷ್ಟ್ರಗಳು 4 ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಭಯೋತ್ಪಾದನಾ ನಿಗ್ರಹ ವ್ಯವಸ್ಥೆ, ಗುಪ್ತ ವಾರ್ತೆಗಳ ವಿನಿಮಯ, ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ಕೃಷಿ ಸಂಶೋಧನೆಗೆ ಸಂಬಂಧಿಸಿದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವುದು. ಬ್ರೆಜಿಲ್ ಬ್ರೆಜಿಲಿಯಾದಿಂದ ಎಚ್ಆರ್ ಸುಧೀಂದ್ರ.
ಪಂಚರಾಷ್ಟ್ರಗಳ ಪ್ರವಾಸದ ತಮ್ಮ ಕೊನೆಯ ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಮೀಬಿಯಾ ಅಧ್ಯಕ್ಷ ನೆಟುಂಬೋ ನಾಂಡಿ ಎಂದೈತ್ವ ಅವರ ಆಹ್ವಾನದ ಮೇರೆಗೆ ನಮೀಬಿಯಾದ ವಿಂಡ್ವೋಕ್ಗೆ ತೆರಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ನಮೀಬಿಯಾಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಭಾರತೀಯ ಪ್ರಧಾನಮಂತ್ರಿಯೊಬ್ಬರು 27 ವರ್ಷಗಳ ನಂತರ ಕೈಗೊಳ್ಳುತ್ತಿರುವ ಹಾಗೂ ಒಟ್ಟಾರೆ 3 ಭೇಟಿ ಇದಾಗಿದೆ. ತಮ್ಮ ಭೇಟಿಯ ವೇಳೆ ಪ್ರಧಾನಿ ನಮೀಬಿಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು ನಿಯೋಗ ಮಟ್ಟದ ಮಾತುಕತೆಗಳು ನಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮೀಬಿಯಾ ಸಂಸತ್ತನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಪ್ರಧಾನಿ ಸಂಸ್ಥಾಪಕ ರಾಷ್ಟ್ರಪಿತ ಹಾಗೂ ನಮೀಬಿಯಾದ ಪ್ರಥಮ ಅಧ್ಯಕ್ಷ ಡಾ ಸ್ಯಾಮ್ ನುಜೋಮೊ ಅವರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ. ಪ್ರಧಾನಿಯವರ ನಮೀಬಿಯಾ ಪ್ರವಾಸದ ಕುರಿತು ಮಾಹಿತಿ ನೀಡಿರುವ ನಮೀಬಿಯಾದ ಭಾರತೀಯ ರಾಯಭಾರಿ ರಾಹುಲ್ ಶ್ರೀವಾಸ್ತವ್, ನಮೀಬಿಯಾ ಒಂದು ಸಂಪನ್ಮೂಲ ಭರಿತ ರಾಷ್ಟವಾಗಿದ್ದು ತೈಲ ಮತ್ತು ಅನಿಲ, ಹೈಡ್ರೋಕಾರ್ಬನ್, ನಿರ್ಣಾಯಕ ಖನಿಜಗಳು ಸೇರಿದಂತೆ ವಿವಿಧ ಹೊಸ ಕ್ಷೇತ್ರಗಳಲ್ಲಿ ಆರ್ಥಿಕ ಪಾಲುದಾರಿಕೆಯನ್ನು ಅನ್ವೇಷಿಸುವುದರ ಮೇಲೆ ಪ್ರಧಾನಿಯವರ ಈ ಭೇಟಿ ಕೇಂದ್ರೀಕರಿಸಲಿದೆ. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಕೂಡ ಮಾತುಕತೆಯ ಪ್ರಮುಖ ಅಂಶವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ನಿಷ್ಕ್ರಿಯ ಖಾತೆಗಳನ್ನು ಮುಚ್ಚುವಂತೆ ಬ್ಯಾಂಕ್ಗಳಿಗೆ ಯಾವುದೇ ನಿರ್ದೇಶನ ನೀಡಿಲ್ಲ ಎಂದು ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಭಾಗವಾಗಿ ತೆರೆದಿರುವ ಜನ್ಧನ್ ಖಾತೆಗಳು ನಿಷ್ಕ್ರಿಯಗೊಂಡ ಬಳಿಕ ಅವುಗಳನ್ನು ಬ್ಯಾಂಕ್ಗಳು ಮುಚ್ಚುವಂತೆ ಹಣಕಾಸು ಸೇವೆಗಳ ಇಲಾಖೆ ನಿರ್ದೇಶನ ನೀಡಿದೆ ಎಂಬ ಮಾಧ್ಯಮ ವರದಿಗಳ ಬೆನ್ನಲ್ಲೇ ಇಂದು ಹಣಕಾಸು ಸಚಿವಾಲಯ ಈ ಸ್ಪಷ್ಟನೆ ನೀಡಿದೆ. ನಿಷ್ಕ್ರಿಯ ಜನ್ಧನ್ ಖಾತೆಗಳ ಸಂಖ್ಯೆಯನ್ನು ಇಲಾಖೆ ನಿಯಮಿತವಾಗಿ ಗಮನಿಸುತ್ತಿದ್ದು ಖಾತೆದಾರರನ್ನು ಸಂಪರ್ಕಿಸಿ ನಿಷ್ಕ್ರಿಯ ಖಾತೆಗಳನ್ನು ಪುನಃ ಸಕ್ರಿಯಗೊಳಿಸುವಂತೆ ಬ್ಯಾಂಕ್ಗಳಿಗೆ ಸಲಹೆ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ದೇಶದ ರಾಷ್ಟೀಯ ಹೆದ್ದಾರಿಗಳನ್ನು ಪರಿಸರ ಸ್ನೇಹಿಗೊಳಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಮ ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ದೆಹಲಿಯ ಫರೀದಾಬಾದ್ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರಿಡಾರ್ ಬಳಿ ಏಕ್ ಪೇಡ್ ಮಾಕಿಯನಾಮ್ 2.0 ಸಸಿ ನೆಡುವ ಅಭಿಯಾನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಈವರೆಗೆ ದೇಶಾದ್ಯಂತ ಸುಮಾರು 4.78 ಕೋಟಿ ಸಸಿಗಳನ್ನು ನೆಡಲಾಗಿದ್ದು 70 ಮರಗಳನ್ನು ಸ್ಥಳಾಂತರಿಸಲಾಗಿದೆ. 2024-25 ಸಾಲಿನಲ್ಲಿ 60 ಲಕ್ಷ ಗಿಡ ನೆಡುವ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಆ ಗುರಿಯನ್ನು ಮೀರಿ 67 ಲಕ್ಷ ಸಸಿಗಳನ್ನು ನೆಟ್ಟು 112% ಗುರಿ ಸಾಧಿಸಲಾಗಿದೆ ಎಂದು ತಿಳಿಸಿದರು.
मैं जब इस विभाग का मंत्री बना तब पूरे दुनिया में ऑटोमोबाइल सेक्टर में हमारा नंबर करीब 13-14वां नंबर था, पर हमारे यहाँ अभी इतने गति से प्रगति हो रही है कि अभी हमने जापान को पीछे डालकर हम वर्ल्ड में तीसरे नंबर पर पहुंचे हैं। करीब 22 लाख करोड़ की हमारी ऑटोमोबाइल इकोनॉमी बनी है। ये जो इंडस्ट्री है इसकी विशेषता यह है कि देश में 4.5 करोड़ युवाओं को इसने रोजगार दिया है। राज्य सरकार और भारत सरकार को GST के माध्यम से सबसे ज्यादा रेवेन्यू देने वाली ये इंडस्ट्री है। हमारा सबसे ज्यादा एक्सपोर्ट भी इसी इंडस्ट्री के कारण होता है।
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು.
ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:00, 1:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು.
ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು.
ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
2026ನೇ ಸಾಲಿನ ಹಜ್ ಯಾತ್ರೆಗಾಗಿ ಯಾತ್ರಾರ್ಥಿಗಳಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಹಜ್ ಸಮಿತಿ ಇಂದಿನಿಂದ ಅಧಿಕೃತ ಚಾಲನೆ ನೀಡಿದೆ. ಯಾತ್ರಾರ್ಥಿಗಳು ಅರ್ಜಿಗಳನ್ನು ಅಧಿಕೃತ ಹಜ್ ಪೋರ್ಟಲ್ ಅಥವಾ ಹಜ್ ಸುವಿಧಾ ಮೊಬೈಲ್ ಆಪ್ ಮೂಲಕ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ತಿಂಗಳ ಕೊನೆಯವರೆಗೆ ಅವಕಾಶವಿದೆ. ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಅರ್ಜಿ ಸಲ್ಲಿಸುವ ಯಾತ್ರಾರ್ಥಿಗಳು ಅರ್ಜಿ ಸಲ್ಲಿಕೆಯ ಕೊನೆಯ ಅಥವಾ ಅದಕ್ಕೂ ಮುಂಚಿತವಾಗಿ ನೀಡಲಾದ December 2026ರವರೆಗೆ ಮಾನ್ಯತೆ ಹೊಂದಿರುವ ಯಂತ್ರ ಸಂವೇದಿ ಪಾಸ್ಪೋರ್ಟ್ ಅನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ವೇಳೆ ಯಾತ್ರಾರ್ಥಿಗಳು ಎಚ್ಚರಿಕೆ ವಹಿಸುವಂತೆ ಸೂಚಿಸಿರುವ ಸಚಿವಾಲಯ, ಒಂದು ಬಾರಿ ಅರ್ಜಿಗಳನ್ನು ಸಲ್ಲಿಸಿದ ಬಳಿಕ ಮರಣ ಅಥವಾ ಮತ್ತಿತರ ಗಂಭೀರ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ಮಾತ್ರ ಆ ಅರ್ಜಿಗಳನ್ನು ರದ್ದುಪಡಿಸಲು ಸಾಧ್ಯ, ಇಲ್ಲವಾದಲ್ಲಿ ಯಾತ್ರಾರ್ಥಿಗಳು ದಂಡ ತೆರಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಭಾರತ್ ಚಾಲೆಂಜ್ಗಾಗಿ ವೇವ್ ಎಕ್ಸ್ನ ಸ್ಟಾರ್ಟ್ಅಪ್ ಎಕ್ಸಲರೇಟರ್ ವೇದಿಕೆಯ ಮೂಲಕ ಕಲಾ ಸೇತುವೆ ಎಂಬ ನೈಜ ಕಾಲದ ಭಾಷಾ ತಂತ್ರಜ್ಞಾನವನ್ನು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇಂದು ಬಿಡುಗಡೆ ಮಾಡಿದೆ. ಈ ಉಪಕ್ರಮದ ಮೂಲಕ ದೇಶದ ವಿವಿಧ ನವೋದ್ಯಮಗಳನ್ನು ಸಂದೇಶದಿಂದ ವಿಡಿಯೋ ಸೃಜನೆ, ಸಂದೇಶದಿಂದ ಗ್ರಾಫಿಕ್ಸ್ ಸೃಜನೆ ಮತ್ತು ಸಂದೇಶದಿಂದ ಧ್ವನಿ ಸೃಜನೆ ಸೇರಿದಂತೆ 3 ಪ್ರಮುಖ ಕ್ಷೇತ್ರಗಳಲ್ಲಿ ಎಐ ಚಾಲಿತ ವಿಷಯ ಸೃಜನೆಗೆ ಆಹ್ವಾನಿಸಲಾಗಿದೆ. ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಸೂಕ್ತವಾದ ಜಗತ್ತಿನ ಮೊಟ್ಟಮೊದಲ ಮಲೇರಿಯಾ ಚಿಕಿತ್ಸೆಗೆ ಅನುಮೋದನೆ ದೊರೆತಿದೆ. ಔಷಧಿ ತಯಾರಿಕಾ ಸಂಸ್ಥೆ ನೋವಾರ್ಟಿಸ್ ಅಭಿವೃದ್ಧಿಪಡಿಸಿರುವ ಹೊಸ ಮಲೇರಿಯಾ ಔಷಧಿ ಕೋವಾರ್ಟೆಮ್ಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧಿಕೃತ ಅನುಮೋದನೆ ನೀಡಲಾಗಿದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಮಲೇರಿಯಾ ಸಂಬಂಧಿತ ಸಾವುಗಳು ಅತಿ ಹೆಚ್ಚಾಗಿ ಸಂಭವಿಸುವ ಹಿನ್ನೆಲೆ ಈ ಔಷಧಿಯ ಅಭಿವೃದ್ಧಿ ಪ್ರಮುಖ ಸಕಾರಾತ್ಮಕ ಬೆಳವಣಿಗೆಯಾಗಿದೆ. ಇದರ ಬೆನ್ನಲ್ಲೇ ಮುಂದಿನ ಕೆಲವು ವಾರಗಳಲ್ಲಿ ಆಫ್ರಿಕಾದಲ್ಲಿ ಈ ಔಷಧಿಯ ಉತ್ಪಾದನೆ ಮತ್ತು ವಿತರಣೆ ಆರಂಭವಾಗುವ ನಿರೀಕ್ಷೆ ಇದೆ. ಅತಿ ಹೆಚ್ಚು ಮಲೇರಿಯಾ ಸಂಬಂಧಿತ ಸಾವುಗಳು ಆಫ್ರಿಕಾ ಖಂಡದಲ್ಲಿ ದಾಖಲಾಗಿದೆ. 2023ರಲ್ಲಿ ಮಲೇರಿಯಾ 5 ಲಕ್ಷಕ್ಕಿಂತಲೂ ಹೆಚ್ಚು ಸಾವುಗಳಿಗೆ ಕಾರಣವಾಗಿತ್ತು. ಈವರೆಗೆ ಶಿಶುಗಳಿಗೆ ಮಲೇರಿಯಾ ಚಿಕಿತ್ಸೆಗಾಗಿ ಇತರ ಮಕ್ಕಳಿಗೆ ನೀಡುತ್ತಿದ್ದ ಪ್ರಾಯೋಗಿಕ ಲಸಿಕೆಯನ್ನು ಹೆಚ್ಚಿನ ಅಪಾಯದ ನಡುವೆ ನೀಡಲಾಗುತ್ತಿತ್ತು. ಈ ಹಿನ್ನೆಲೆ ಹೊಸ ಲಸಿಕೆ ಅಭಿವೃದ್ಧಿ ಮಲೇರಿಯಾ ಪೀಡಿತ ಶಿಶುಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಆಶಾಕಿರಣವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರೆಜಿಲಿಯಾದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ ನಿಯೋಗ ಮಟ್ಟದ ಮಾತುಕತೆ, ಪರಸ್ಪರ ಹಿತಾಸಕ್ತಿ ವಿಚಾರ ವಿನಿಮಯ ನಿರೀಕ್ಷೆ. ಪ್ರಧಾನಮಂತ್ರಿ ಜನ್ಧನ್ ನಿಷ್ಕ್ರಿಯ ಖಾತೆಗಳನ್ನು ಮುಚ್ಚುವಂತೆ ಬ್ಯಾಂಕ್ಗಳಿಗೆ ಯಾವುದೇ ನಿರ್ದೇಶನ ನೀಡಿಲ್ಲ, ಹಣಕಾಸು ಸಚಿವಾಲಯ ಸ್ಪಷ್ಟನೆ. 2026ನೇ ಸಾಲಿನ ಹಜ್ ಯಾತ್ರೆಗೆ ಇಂದಿನಿಂದ ಅರ್ಜಿ ಸ್ವೀಕಾರ, ಸುಗಮ ಅರ್ಜಿ ಸಲ್ಲಿಕೆಗೆ ಹಜ್ ಸುವಿಧಾ ಮೊಬೈಲ್ ಆಪ್. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ನೂತನ ಕಲಾಸೇತು ಭಾಷಾ ತಂತ್ರಜ್ಞಾನ ಬಿಡುಗಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 4:00 PM.